ನಮ್ಮ ಶಿವಳ್ಳಿ ಜನಾಂಗಕ್ಕೆ ಆ ಗುಂಪಿನಲ್ಲೇ ಮೂಡಿಬಂದ ಒಬ್ಬ ಧ್ರುವ ತಾರೆ ಶ್ರೀ ಮಧ್ವಾಚಾರ್ಯರು. ಅವರು ಉಳಿದ ದರ್ಶನಗಳನ್ನು ವಿಮರ್ಶೆ ಮಾಡಿ ತತ್ವಜ್ಞಾನವನ್ನು ನೀಡುವುದಕ್ಕಾಗಿಯೇ ಬಂದ ಜೀವೋತ್ತಮನಾದ ಒಬ್ಬ ವ್ಯಕ್ತಿ. ಸ್ವಯಂ ತಾವು ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಭಗವಂತನನ್ನು ಕಂಡು ತಾವು ಕಂಡ ಸವಿಯನ್ನು ನಮ್ಮ ಜನಾಂಗಕ್ಕೆ ನೀಡಿದ ಗುರುಗಳು ಮಧ್ವಾಚಾರ್ಯರು. ನಾವು ಈ ಹಿಂದೆ ನೋಡಿದಂತೆ ಅವರು ಕೊಟ್ಟ ದರ್ಶನ ಅದು ವೇದವ್ಯಾಸ ದರ್ಶನ, ಅದು ಉಪನಿಷತ್ತಿನ ದರ್ಶನ. ಈ ದರ್ಶನದ ಇನ್ನೊಂದು ಅಂಶವನ್ನು ನಾವು ಮನಗಾಣಬೇಕು. ಈ ದರ್ಶನದ ಉದಾರತೆ, ಸಾಮಾಜಿಕ ದೃಷ್ಟಿ ಇವೆರಡನ್ನು ಪರಿಶೀಲಿಸಿದಾಗ ಈ ದರ್ಶನದಲ್ಲಿ ನಮಗೆ ಶ್ರದ್ಧೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಸಾಧಾರಣವಾಗಿ ಆಧ್ಯಾತ್ಮಿಕ ತತ್ವಗಳು ಕೆಲವು ಜಾತಿಗೆ, ಕೆಲವು ಗುಂಪಿಗೆ ಮೀಸಲಾಗಿ, ಉದಾಹರಣೆಗೆ ತ್ರೈವರ್ಣಿಕರಲ್ಲದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ತತ್ವಜ್ಞಾನಕ್ಕೆ ಅನರ್ಹರು ಅನ್ನುವ ಕಲ್ಪನೆ ಕೆಲವು ಭಾರತೀಯ ದರ್ಶನಗಳಲ್ಲಿ ಇವೆ. ಅದರಂತೆ ತತ್ವಜ್ಞಾನದ ಅರ್ಹತೆ, ಸಾಧನೆಯ ಹಂತಗಳು, ಅದು ಪುರುಷ ಸಮಾಜಕ್ಕೆ ಸೇರಿದ್ದು ಸ್ತ್ರೀ ಸಮಾಜಕ್ಕೆ ಇಲ್ಲ ಅನ್ನುವ ಕಲ್ಪನೆ ನಮ್ಮ ಭಾರತೀಯ ದರ್ಶನಗಳಲ್ಲಿ ಕೆಲವು ಕಡೆ ಇದೆ. ಆದರೆ ಇವೆರಡು ಅಂಶಗಳನ್ನು ಮಧ್ವಾಚಾರ್ಯರು ಸುಧಾರಿಸಿದ್ದಾರೆ. ಹೇಗೆ ಭಗವಂತನನ್ನು ಕಾಣುವುದರಲ್ಲಿ, ಅಧ್ಯಾತ್ಮದ ಸಾಧನೆಯಲ್ಲಿ ತ್ರೈವರ್ಣಿಕರಿಗೆ ಅಧಿಕಾರವಿದೆಯೋ, ಈ ಭೂಮಿಯಲ್ಲಿ ಹುಟ್ಟಿದ ಜಾತಿ ಮತದ ಬೇಲಿಯನ್ನು ದಾಟಿ ಎಲ್ಲ ಮಾನವರಿಗೂ ಆ ತತ್ವಜ್ಞಾನದಲ್ಲಿ ಅರ್ಹತೆ ಇದೆ. ಅದರಂತೆ ಗಂಡಾಗಲಿ ಹೆಣ್ಣಾಗಲಿ, ಸ್ತ್ರೀಯಾಗಲಿ ಪುರುಷರಾಗಲಿ, ತತ್ವಜ್ಞಾನದ ಅರ್ಹತೆ ಎಲ್ಲರಿಗೂ ಸಮಾನ. ಈ ಒಂದು ಅಂಶವನ್ನು ಬೆಳಕಿಗೆ ತಂದವರು ಶ್ರೀ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಮೊದಲು ಬರೆದ ಗ್ರಂಥ ಗೀತಾ ಭಾಷ್ಯ, ಭಗವದ್ಗೀತೆಗೆ ಅರ್ಥವನ್ನು ಹೇಳುವ ಗ್ರಂಥ. ಆ ಗ್ರಂಥದ ಆರಂಭದಲ್ಲಿ ಮಧ್ವಾಚಾರ್ಯರ ಮಾತು ಹೀಗಿದೆ: ವೇದ ಅದು ನಮ್ಮ ಭಾರತೀಯ ದರ್ಶನಗಳಿಗೆಲ್ಲ ಮೂಲವಾದದ್ದು, ಅದು ಅಪೌರುಷೇಯವಾದ ಸಾಹಿತ್ಯ, ಅದನ್ನು ಓದಬೇಕಾದರೆ ಕೆಲವು ದೈಹಿಕ ಸಂಸ್ಕಾರಗಳ ಅವಶ್ಯಕತೆ ಇದೆ, ಹೀಗಾಗಿ ವೇದವನ್ನು ಓದೋದಕ್ಕೆ ಅಂತಹ ಸಂಸ್ಕಾರವನ್ನು ಹೊಂದಿದ ವ್ಯಕ್ತಿಗಳು ಮಾತ್ರ ಅರ್ಹರು. ಆದರೆ ವೇದದಲ್ಲಿ ಹೇಳಿದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಸಂಸ್ಕಾರದ ಅವಶ್ಯಕತೆ ಇಲ್ಲ, ಅದನ್ನು ತಿಳಿದುಕೊಳ್ಳುವ ಅಧಿಕಾರ ಎಲ್ಲರಿಗೂ ಇದೆ. ಹೀಗೆ ತತ್ವಜ್ಞಾನ ಬೇರೆ, ತತ್ವಜ್ಞಾನಕ್ಕೆ ಆಕರವಾದ ಗ್ರಂಥಗಳು ಬೇರೆ. ಕೆಲವು ಸಾಧಕರು ಸಂಸ್ಕಾರವನ್ನು ಪಡೆದು ವೇದದಿಂದ ತತ್ವಜ್ಞಾನವನ್ನು ಪಡೆಯಬೇಕಾದರೆ ಅದೇ ತತ್ವಜ್ಞಾನವನ್ನು ಆ ಸಂಸ್ಕಾರದ ಅವಶ್ಯಕತೆ ಇಲ್ಲದೆ ಇತರ ಗ್ರಂಥಗಳಿಂದ ಎಲ್ಲರೂ ಪಡೆಯಬಹುದು, ಪಡೆಯಬೇಕು ಅನ್ನುವ ಒತ್ತಾಯ ಮಧ್ವಾಚಾರ್ಯರು. ಗೀತಾಭಾಷ್ಯದಲ್ಲಿ ಅವರು ಹೇಳುವ ಮಾತು ವೇದ ಅನಧಿಕಾರಿಣಾಂ ಸ್ತ್ರೀ ಶೂದ್ರಾದೀನಾಂ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತ್ ಇತಿ ಮಹಾಭಾರತ ಸಂಹಿತಾಂ ಅಚೇಕೃಪತ್. ವೇದದಲ್ಲಿ ಅಧಿಕಾರವಿಲ್ಲದ ಕಾರಣ ವೇದವನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾದ ಸಂಸ್ಕಾರಗಳು, ಬೌದ್ಧಿಕ ಸಾಮರ್ಥ್ಯ ಇದಿಲ್ಲದವರಿಗೆ ವೇದದಲ್ಲಿ ಹೇಳಿದ ತತ್ವಗಳು ವಿಷಯಗಳು ತಿಳಿಯಬೇಕು, ಅವರಿಗೂ ಆತ್ಮೋದ್ಧಾರವಾಗಬೇಕು ಅನ್ನುವ ದೃಷ್ಟಿಯಿಂದ ವೇದವ್ಯಾಸರು ಮಹಾಭಾರತ ಅನ್ನೋ ಗ್ರಂಥವನ್ನು ಬರೆದರು. ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತ್, ವೇದದಲ್ಲಿ ಹೇಳಿದ ವಿಷಯಗಳು ಅವರಿಗೂ ಮುಟ್ಟಿ ಆತ್ಮೋದ್ಧಾರ, ಮೋಕ್ಷದ ಸ್ಥಾನ, ಭಗವಂತನ ಅನುಗ್ರಹ, ಸಾಕ್ಷಾತ್ಕಾರ ಎಲ್ಲರಿಗೂ ಆಗಬೇಕು ಅನ್ನೋ ದೃಷ್ಟಿಯಿಂದ ವೇದವ್ಯಾಸರು ಮಹಾಭಾರತವನ್ನು ಬರೆದರು. ಆಚಾರ್ಯರ ಈ ಮಾತಿನಿಂದ ತತ್ವಜ್ಞಾನದಲ್ಲಿ ಜಾತಿ ಮತ ಲಿಂಗದ ಭೇದ ಇಲ್ಲ, ಎಲ್ಲರೂ ತತ್ವಜ್ಞಾನಕ್ಕೆ ಅರ್ಹರು. ಆದ್ದರಿಂದ ಆತ್ಮೋದ್ಧಾರದ ಅಧಿಕಾರ ಅದು ಎಲ್ಲರಿಗೂ ಇದೆ ಅನ್ನುವ ಅಂಶವನ್ನು ಈ ಮಾತಿನಿಂದ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇದೇ ಭಗವದ್ಗೀತೆಗೆ ಮಧ್ವಾಚಾರ್ಯರಿಗಿಂತ ಮುಂಚೆ ಬಂದ, ಮೊದಲು ಬಂದ ವ್ಯಾಖ್ಯಾನ ಭಾಷ್ಯ, ಅದು ಭಗವದ್ಗೀತೆಯನ್ನು ಕಂಡ ಕ್ರಮ. ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅರ್ಜುನನಿಗೆ. ಭಗವದ್ಗೀತೆಯ ಉಪದೇಶಕನಾದ ಶ್ರೀಕೃಷ್ಣನ ಅವತಾರದ ಉದ್ದೇಶ ಏನು ಅನ್ನೋದನ್ನು ಆಚಾರ್ಯರಿಗಿಂತ ಮೊದಲು ಒಬ್ಬ ಭಾಷ್ಯಕಾರರು ಹೀಗೆ ಹೇಳಿದ್ದಾರೆ. ಭೌಮಸ್ಯ ಬ್ರಹ್ಮಣ ಬ್ರಾಹ್ಮಣತ್ವಸ್ಯ ರಕ್ಷಣಾಯ ಕೃಷ್ಣ ಅವತತಾರ. ಭೂಮಿಗೆ ಬ್ರಹ್ಮ ಎನಿಸಿದವನು ಬ್ರಾಹ್ಮಣ, ಆ ಬ್ರಾಹ್ಮಣನ ಉದ್ಧಾರಕ್ಕಾಗಿ ಶ್ರೀಕೃಷ್ಣ ಅವತಾರ ಎತ್ತಿದ. ಮಧ್ವಾಚಾರ್ಯರಿಗಿಂತ ಮೊದಲು ಬಂದ ಭಾಷ್ಯಕಾರರು ಕೃಷ್ಣ ಬ್ರಾಹ್ಮಣ್ಯದ ಉದ್ಧಾರಕ್ಕೆ ಬಂದ ಅನ್ನುವ ಸಂಕುಚಿತ ದೃಷ್ಟಿಯಿಂದ ಭಗವದ್ಗೀತೆಯನ್ನು ನೋಡಿದರೆ, ಅದೇ ಭಗವದ್ಗೀತೆಗೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೀತಾ ವೇದದಲ್ಲಿ ಅಧಿಕಾರವಿಲ್ಲದ ಸ್ತ್ರೀ ಶೂದ್ರರಿಗಾಗಿ ವೇದವ್ಯಾಸರು ಮಹಾಭಾರತವನ್ನು ಬರೆದು ಅಲ್ಲಿ ಭಗವದ್ಗೀತೆಯನ್ನು ಸೇರಿಸಿದರು. ಹೀಗೆ ಆಚಾರ್ಯರು ತಮಗಿಂತ ಮೊದಲಿದ್ದ ಒಂದು ಸಂಕುಚಿತ ದೃಷ್ಟಿಯನ್ನು, ತತ್ವಜ್ಞಾನಕ್ಕೆ ಇದ್ದ ಬೇಲಿಯನ್ನು ಮುರಿದು ಹೊರಬಂದು ತತ್ವಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರವಿದೆ ಅನ್ನೋ ಉದಾರ ದೃಷ್ಟಿಯನ್ನು ಆಚಾರ್ಯರು ತಾಳಿದ. ಹೀಗಾಗಿ ಉಳಿದ ದರ್ಶನಗಳಂತೆ ದ್ವೈತ ದರ್ಶನ ಆಗಿರದೆ ಅಲ್ಲೊಂದು ಔದಾರ್ಯಿದೆ, ಅದು ಉಪನಿಷತ್ತಿನ ಭಾವವನ್ನು ಹೊರಹಾಕುವ ದರ್ಶನ. ಆ ತತ್ವಜ್ಞಾನ ಎಲ್ಲರಿಗೂ ಮುಟ್ಟಬೇಕು ಅನ್ನೋ ಧೋರಣೆ ಮಧ್ವಾಚಾರ್ಯರಿಗಿದೆ. ಇದು ಮಾಧ್ವ ದರ್ಶನದ, ತತ್ವವಾದದ, ದ್ವೈತ ಸಿದ್ಧಾಂತದ ಒಂದು ಹಿರಿಮೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಸಿದ್ಧಾಂತದ ಬಗ್ಗೆ ಒಂದು ಗೌರವ, ಆದರ ನಮ್ಮಲ್ಲಿ ಬೆಳೆಯೋದು ಸಾಧ್ಯವಾಗ್ತದೆ. ಅದರಲ್ಲಿ ಆದರ ಗೌರವಗಳು ಹೆಚ್ಚಿದಷ್ಟು ಆ ಸಿದ್ಧಾಂತ ಹೇಳಿದ ತತ್ವಗಳಲ್ಲಿ ಆಸ್ಥೆ ಹೆಚ್ಚುತ್ತದೆ, ಅದು ನಮ್ಮ ಮನವರಿಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಅಂಶವನ್ನು ನಾವು ಸಿದ್ಧಾಂತದ ಒಳ ಹೋಗುವ ಮುಂಚೆ ಮನವರಿಕೆ ಮಾಡಿಕೊಳ್ಳುವ ಅಗತ್ಯ ಇದೆ.